ಅಧ್ಯಾಯ 8. ಹಾಗಾಗಿ ಕ್ರಿಸ್ತ ಯೇಸು ಜೊತೆ ಒಂದಾಗಿ ಇರುವವರಿಗೆ ಅಪರಾಧಿಗಳು ಅಂತ ತೀರ್ಪಾಗಲ್ಲ. ಜೀವ ಕೊಡೋ ಪವಿತ್ರ ಶಕ್ತಿಯ ನಿಯಮ ಕ್ರಿಸ್ತ ಯೇಸು ಜೊತೆ ಒಂದಾಗಿರೋ ನಿಮ್ಮನ್ನ ಪಾಪ ಮತ್ತು ಸಾವಿನ ನಿಯಮದಿಂದ ಬಿಡಿಸಿದೆ. ಮನುಷ್ಯರು ಬಲಹೀನರೂ ಪಾಪಿಗಳೂ ಆಗಿದ್ರಿಂದ ಅವರಿಗೆ ಮೋಶೆ ಮೂಲಕ ಕೊಟ್ಟ ನಿಯಮಗಳನ್ನೆಲ್ಲ ಪಾಲಿಸೋಕೆ ಆಗಲಿಲ್ಲ. ಹಾಗಾಗಿ ಆ ನಿಯಮಗಳಿಗೆ ಪಾಪ ತೆಗೆದುಹಾಕೋಕೆ ಆಗಲಿಲ್ಲ. ನಿಯಮಕ್ಕೆ ಏನು ಮಾಡೋಕೆ ಆಗಲಿಲ್ವೋ ಅದನ್ನ ದೇವರು ಮಾಡಿದನು. ಅಂದರೆ ಪಾಪವನ್ನ ತೆಗೆದುಹಾಕೋಕೆ ದೇವರು ತನ್ನ ಮಗನನ್ನ ಪಾಪಿಗಳಾಗಿರೋ ಮನುಷ್ಯರ ರೂಪದಲ್ಲಿ ಕಳಿಸಿದನು. ಹೀಗೆ ದೇವರು ಮನುಷ್ಯರಲ್ಲಿರೋ ಪಾಪಕ್ಕೆ ಶಿಕ್ಷೆ ಕೊಟ್ಟನು. ಇದರಿಂದ ಈಗ ನಮಗೆ ನಿಯಮ ಪುಸ್ತಕದಲ್ಲಿ ದೇವರು ಹೇಳಿರೋ ತರ ನಡೆಯೋಕೆ ಆಗುತ್ತೆ. ಹಾಗಾಗಿ ನಾವು ದೇಹದ ಆಸೆಗಳಿಗೆ ತಕ್ಕ ಹಾಗಲ್ಲ, ಪವಿತ್ರ ಶಕ್ತಿಗೆ ತಕ್ಕ ಹಾಗೆ ನಡೀತೀವಿ. ದೇಹದ ಆಸೆಗಳಿಗೆ ತಕ್ಕ ಹಾಗೆ ಜೀವಿಸೋರು ಯಾವಾಗ್ಲೂ ತಮ್ಮ ದೇಹದ ಆಸೆಗಳ ಬಗ್ಗೆನೇ ಯೋಚಿಸ್ತಾರೆ. ಪವಿತ್ರ ಶಕ್ತಿಗೆ ತಕ್ಕ ಹಾಗೆ ಜೀವಿಸೋರು ಯಾವಾಗ್ಲೂ ಪವಿತ್ರ ಶಕ್ತಿ ಮಾರ್ಗದರ್ಶಿಸೋ ವಿಷಯಗಳ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಮನಸ್ಸೆಲ್ಲ ದೇಹದ ಆಸೆಗಳ ಮೇಲಿದ್ರೆ ಅದರಿಂದ ಸಿಗೋದು ಸಾವು. ಆದರೆ ಮನಸ್ಸೆಲ್ಲ ಪವಿತ್ರ ಶಕ್ತಿ ಮಾರ್ಗದರ್ಶಿಸುವ ವಿಷಯಗಳ ಮೇಲಿದ್ರೆ ಅದರಿಂದ ಸಿಗೋದು ಜೀವ ಮತ್ತು ಶಾಂತಿ. ದೇಹದ ಆಸೆಗಳ ಮೇಲೇನೆ ಮನಸ್ಸಿಡೋರು ದೇವರ ಶತ್ರುಗಳಾಗ್ತಾರೆ. ಯಾಕೆಂದ್ರೆ ಅಂಥವರು ದೇವರ ನಿಯಮವನ್ನ ಪಾಲಿಸಲ್ಲ, ಪಾಲಿಸೋಕೆ ಆಗೋದೂ ಇಲ್ಲ. ಹಾಗಾಗಿ ದೇಹದ ಆಸೆಗಳಿಗೆ ತಕ್ಕ ಹಾಗೆ ನಡೆಯುವವರು ದೇವರನ್ನ ಖುಷಿಪಡಿಸಕ್ಕಾಗಲ್ಲ. ಆದರೆ ನಿಮ್ಮಲ್ಲಿ ನಿಜವಾಗ್ಲೂ ದೇವರ ಪವಿತ್ರ ಶಕ್ತಿ ಇದ್ರೆ ನೀವು ದೇಹದ ಆಸೆಗಳಿಗೆ ತಕ್ಕ ಹಾಗೆ ಅಲ್ಲ, ಪವಿತ್ರ ಶಕ್ತಿಗೆ ತಕ್ಕ ಹಾಗೆ ನಡೀತೀರಾ. ಒಬ್ಬನಲ್ಲಿ ಕ್ರಿಸ್ತನ ಮನಸ್ಸು ಇಲ್ಲದಿದ್ರೆ ಅವನು ಕ್ರಿಸ್ತನಿಗೆ ಸೇರಿದವನಲ್ಲ. ಆದರೆ ಪಾಪದಿಂದ ನಿಮ್ಮ ದೇಹ ಸತ್ತು ಹೋದ್ರೂ ಕ್ರಿಸ್ತನು ನಿಮ್ಮ ಜೊತೆ ಒಂದಾಗಿದ್ರೆ ನಿಮ್ಮಲ್ಲಿರೋ ನೀತಿಯ ಕಾರಣ ಪವಿತ್ರ ಶಕ್ತಿ ನಿಮ್ಮನ್ನ ಬದುಕಿಸುತ್ತೆ. ದೇವರು ತನ್ನ ಪವಿತ್ರ ಶಕ್ತಿಯಿಂದ ಯೇಸುಗೆ ಮತ್ತೆ ಜೀವ ಕೊಟ್ಟನು. ಆ ಪವಿತ್ರ ಶಕ್ತಿ ನಿಮ್ಮಲ್ಲಿದ್ರೆ ಕ್ರಿಸ್ತ ಯೇಸುನ ಬದುಕಿಸಿದ ಆ ದೇವರೇ ನೀವು ಸತ್ತು ಹೋದಾಗ ನಿಮ್ಮ ದೇಹವನ್ನ ತನ್ನ ಪವಿತ್ರ ಶಕ್ತಿಯಿಂದ ಬದುಕಿಸ್ತಾನೆ. ಹಾಗಾದ್ರೆ ಸಹೋದರರೇ, ನಾವು ದೇಹದ ಆಸೆಗಳಿಗೆ ತಕ್ಕ ಹಾಗೆ ಜೀವಿಸಬೇಕಂತ ಏನಿಲ್ಲ. ನೀವು ದೇಹದ ಆಸೆಗಳಿಗೆ ತಕ್ಕ ಹಾಗೆ ಜೀವಿಸಿದ್ರೆ ಸತ್ತೇ ಸಾಯ್ತೀರ. ಆದರೆ ಪವಿತ್ರ ಶಕ್ತಿಯ ಸಹಾಯದಿಂದ ನಿಮ್ಮ ಪಾಪದ ಕೆಲಸಗಳನ್ನ ಸಾಯಿಸಿದ್ರೆ ನೀವು ಬದುಕ್ತೀರ. ದೇವರ ಪವಿತ್ರ ಶಕ್ತಿಯ ಮಾರ್ಗದರ್ಶನದ ಪ್ರಕಾರ ನಡೆಯುವವರೆಲ್ಲ ದೇವರ ಮಕ್ಕಳಾಗಿದ್ದಾರೆ. ನಾವು ಪಡ್ಕೊಂಡ ಪವಿತ್ರ ಶಕ್ತಿ ನಮ್ಮನ್ನ ದಾಸರನ್ನಾಗಿ ಮಾಡಿ ಮತ್ತೆ ಭಯದಲ್ಲಿ ಬದುಕೋತರ ಮಾಡಲ್ಲ. ಬದಲಾಗಿ ಅದು ನಮ್ಮನ್ನ ದೇವರು ದತ್ತು ತಗೊಂಡ ಮಕ್ಕಳಾಗಿ ಮಾಡುತ್ತೆ. ಈ ಪವಿತ್ರ ಶಕ್ತಿ ನಾವು ದೇವರನ್ನ ಅಪ್ಪ ತಂದೆಯೇ ಅಂತ ಕರೆಯೋ ಹಾಗೆ ಮಾಡುತ್ತೆ. ನಾವು ದೇವರ ಮಕ್ಕಳು ಅಂತ ಪವಿತ್ರ ಶಕ್ತಿನೇ ನಮಗೆ ಮನವರಿಕೆ ಮಾಡುತ್ತೆ. ನಾವು ದೇವರ ಮಕ್ಕಳಾಗಿದ್ರೆ ಆತನ ವಾರಸುದಾರರೂ ಆಗಿದ್ದೀವಿ. ನಾವು ಕ್ರಿಸ್ತನ ಜೊತೆ ವಾರಸುದಾರರು. ಆದರೆ ಅದಕ್ಕಾಗಿ ಮೊದಲು ನಾವು ಕ್ರಿಸ್ತನ ಜೊತೆ ಕಷ್ಟ ಅನುಭವಿಸಬೇಕು. ಆಗ ಆತನಿಗಿರೋ ಮಹಿಮೆಯನ್ನ ನಾವು ಪಡ್ಕೊಳ್ತೀವಿ. ದೇವರು ನಮಗೆ ಕೊಡೋ ಮಹಿಮೆಯನ್ನ ಮುಂದೆ ತೋರಿಸ್ತಾನೆ. ಆ ಮಹಿಮೆ ಮುಂದೆ ನಾವೀಗ ಅನುಭವಿಸ್ತಿರೋ ಕಷ್ಟಗಳು ಏನೇನೂ ಅಲ್ಲ. ದೇವರ ಮಕ್ಕಳ ಮಹಿಮೆ ಎಲ್ರಿಗೂ ಗೊತ್ತಾಗೋ ಸಮಯಕ್ಕಾಗಿ ಸೃಷ್ಟಿ ಕಾತುರದಿಂದ ಕಾಯ್ತಿದೆ. ಯಾಕೆಂದ್ರೆ ಸೃಷ್ಟಿಯು ವ್ಯರ್ಥ ಜೀವನ ಮಾಡಬೇಕಾಗಿ ಬಂತು. ಹೀಗಾಗಿದ್ದು ಸೃಷ್ಟಿಯ ಸ್ವಂತ ಇಷ್ಟದಿಂದಲ್ಲ, ದೇವರು ಬಿಟ್ಕೊಟ್ಟಿದ್ರಿಂದಾನೆ. ಹಾಗೆ ಮಾಡಿದಾಗ ದೇವರು ಸೃಷ್ಟಿಗೆ ನಿರೀಕ್ಷೆಯೂ ಕೊಟ್ಟನು. ಆ ನಿರೀಕ್ಷೆ ಏನಂದ್ರೆ, ಸೃಷ್ಟಿನೂ ಸಾಯೋ ದೇಹದ ದಾಸತ್ವದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳಿಗೆ ಸಿಗೋ ಮಹಿಮೆಯ ಸ್ವಾತಂತ್ರ್ಯ ಪಡೆಯೋದೆ. ಯಾಕೆಂದ್ರೆ ನಮಗೆ ಗೊತ್ತಿರೋ ಹಾಗೆ ಸೃಷ್ಟಿಯೆಲ್ಲ ಇವತ್ತಿನ ತನಕ ಒಟ್ಟಿಗೆ ನರಳ್ತಾ ನೋವನ್ನ ಅನುಭವಿಸ್ತಿದೆ. ಅಷ್ಟೇ ಅಲ್ಲ, ಮುಂದೆ ಸಿಗೋ ಆಸ್ತಿಯ ಗುರುತಾಗಿ ಪವಿತ್ರ ಶಕ್ತಿಯನ್ನ ಪಡೆದಿರೋ ನಾವು ನಮ್ಮೊಳಗೆ ನರಳ್ತಾ ಇದ್ದೀವಿ. ಅದೇ ಸಮಯದಲ್ಲಿ ಬಿಡುಗಡೆ ಬೆಲೆ ಮೂಲಕ ದೇವರು ನಮ್ಮನ್ನ ನಮ್ಮ ದೇಹಗಳಿಂದ ಬಿಡಿಸಿ ನಮ್ಮನ್ನ ಮಕ್ಕಳಾಗಿ ದತ್ತು ತಗೊಳ್ಳೋ ಸಮಯಕ್ಕಾಗಿ ಕಾಯ್ತಾ ಇದ್ದೀವಿ. ನಮ್ಮನ್ನ ಪಾಪದಿಂದ ಬಿಡಿಸಿದಾಗ ನಮಗೆ ನಿರೀಕ್ಷೆ ಸಿಕ್ತು. ಕಣ್ಮುಂದೆ ನಡೆಯೋ ವಿಷಯವನ್ನ ನಿರೀಕ್ಷೆ ಅಂತ ಹೇಳಕ್ಕಾಗಲ್ಲ. ಒಂದು ವಿಷಯ ನಡೆಯೋದನ್ನ ನೋಡಿದ ಮೇಲೆ ಅದಕ್ಕಾಗಿ ನಿರೀಕ್ಷಿಸೋಕೆ ಆಗುತ್ತಾ? ನಾವು ಕಾಣದೇ ಇರೋ ವಿಷಯಕ್ಕಾಗಿ ನಿರೀಕ್ಷಿಸಿದ್ರೆ ಸಹಿಸ್ಕೊಳ್ತಾ ಅದಕ್ಕಾಗಿ ಕಾತರದಿಂದ ಕಾಯ್ತಾ ಇರ್ತೀವಿ. ಅಷ್ಟೇ ಅಲ್ಲ, ನಾವು ಬಲಹೀನರಾಗಿ ಇರುವಾಗ ಪವಿತ್ರ ಶಕ್ತಿ ನಮಗೆ ಸಹಾಯ ಮಾಡುತ್ತೆ. ನಮಗೆ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿರುತ್ತೆ, ಆದರೆ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿರಲ್ಲ. ನಾವು ನರಳ್ತಾ ಇರುವಾಗ, ನಮಗೆ ಬೇಡೋಕೆ ಪದಗಳೇ ಬರೆದಿದ್ದಾಗ ಪವಿತ್ರ ಶಕ್ತಿ ನಮಗೋಸ್ಕರ ಅಂಗಲಾಚಿ ಬೇಡುತ್ತೆ. ಪವಿತ್ರ ಶಕ್ತಿ ಹೇಳೋ ಮಾತಿನ ಅರ್ಥ ಏನಂತ ನಮ್ಮ ಹೃದಯಗಳನ್ನ ಪರೀಕ್ಷಿಸೋ ದೇವರಿಗೆ ಗೊತ್ತು. ಯಾಕಂದ್ರೆ ಪವಿತ್ರ ಶಕ್ತಿ ದೇವರ ಇಷ್ಟದ ಪ್ರಕಾರ ಪವಿತ್ರ ಜನರಿಗಾಗಿ ಅಂಗಲಾಚಿ ಬೇಡ್ಕೊಳ್ಳುತ್ತೆ. ನಮಗೆ ಗೊತ್ತಿರೋ ಹಾಗೆ ದೇವರು ತನ್ನನ್ನ ಪ್ರೀತಿಸುವವರಿಗೋಸ್ಕರ, ತನ್ನ ಇಷ್ಟದ ಪ್ರಕಾರ ಕರೆದಿರುವವರಿಗೋಸ್ಕರ ಒಳ್ಳೇದಾಗಬೇಕು ಅಂತ ತನ್ನೆಲ್ಲ ಕೆಲಸಗಳು ಒಂದಕ್ಕೊಂದು ಸಹಕರಿಸೋ ತರ ಮಾಡ್ತಾನೆ. ಆತನು ಅವರಿಗೆ ಮೊದಲು ಗಮನ ಕೊಟ್ಟನು. ಅವರು ತನ್ನ ಮಗನ ತರ ಆಗಬೇಕು ಅಂತ ಮೊದಲೇ ತೀರ್ಮಾನ ಮಾಡಿದನು. ಹೀಗೆ ಎಷ್ಟೋ ಸಹೋದರರಲ್ಲಿ ಆತನ ಮಗನು ಜ್ಯೇಷ್ಠ ಪುತ್ರನಾಗಿ ಇರ್ತಾನೆ. ಅಷ್ಟೇ ಅಲ್ಲ, ಆತನು ಯಾರ ಬಗ್ಗೆ ಮೊದಲೇ ತೀರ್ಮಾನ ಮಾಡಿದ್ದನೋ ಅವರನ್ನ ಕರೆದನು. ಯಾರನ್ನ ಕರೆದನೋ ಅವರನ್ನ ನೀತಿವಂತರಾಗಿ ಕೂಡ ನೋಡಿದನು. ಯಾರನ್ನ ಆತನು ನೀತಿವಂತರಾಗಿ ನೋಡಿದನೋ ಅವರನ್ನ ಕೊನೆಗೆ ಮಹಿಮೆ ಪಡಿಸಿದನು. ಹಾಗಾದರೆ ಈ ವಿಷಯಗಳ ಬಗ್ಗೆ ನಾವು ಏನ್ ಹೇಳೋಣ? ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನ ಎದುರಿಸೋಕೆ ಯಾರಿಂದಾಗುತ್ತೆ? ದೇವರು ತನ್ನ ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಆತನನ್ನ ಕೊಟ್ಟನು. ಮಗನನ್ನೇ ಕೊಟ್ಟ ಮೇಲೆ ನಮಗೆ ಕೃಪೆ ತೋರಿಸಿ ಆತನ ಜೊತೆ ಬೇರೆಲ್ಲವನ್ನೂ ಕೊಡದೇ ಇರ್ತಾನ? ದೇವರು ಆರಿಸಿದವರ ಮೇಲೆ ತಪ್ಪು ಹೊರಿಸೋಕೆ ಯಾರಿಂದಾದ್ರೂ ಆಗುತ್ತಾ? ಅವರನ್ನ ನೀತಿವಂತರು ಅಂತ ನೋಡುವವನು ದೇವರೇ. ಅವರಿಗೆ ಶಿಕ್ಷೆಯ ತೀರ್ಪು ಕೊಡೋಕೆ ಯಾರಿಂದಾಗುತ್ತೆ? ಯಾರಿಂದಾನೂ ಆಗಲ್ಲ. ಕ್ರಿಸ್ತ ಯೇಸು ಅವರಿಗೋಸ್ಕರ ಸತ್ತನು ಮತ್ತು ಆತನು ಮತ್ತೆ ಜೀವದಿಂದ ಎದ್ದನು. ಈಗ ಆತನು ದೇವರ ಬಲಗಡೆ ಇದ್ದು ನಮಗೋಸ್ಕರ ಅಂಗಲಾಚಿ ಬೇಡ್ತಿದ್ದಾನೆ. ಯಾರಿಂದಾದ್ರೂ ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ದೂರ ಮಾಡೋಕೆ ಆಗುತ್ತಾ? ಸಂಕಷ್ಟ, ವೇದನೆ, ಹಿಂಸೆ, ಊಟ ಇಲ್ಲದೇ ಇರೋದು, ಬಟ್ಟೆ ಇಲ್ಲದೇ ಇರೋದು, ಅಪಾಯ, ಕತ್ತಿ, ಬೇರೆ ಯಾವುದ್ರಿಂದನಾದ್ರೂ ಆಗುತ್ತಾ? ಖಂಡಿತ ಇಲ್ಲ. ಪವಿತ್ರ ಗ್ರಂಥದಲ್ಲಿ ಬರೆದಿರೋ ಹಾಗೆ ನಾವು ನಿನ್ನವರಾಗಿ ಇರೋದ್ರಿಂದ ಜನ ನಮ್ಮನ್ನ ಇಡೀ ದಿನ ಸಾವಿಗೆ ನುಗ್ತಿದ್ದಾರೆ. ಬಲಿ ಕೊಡೋ ಕುರಿಗಳ ತರ ನಮ್ಮನ್ನ ನೋಡ್ತಾರೆ. ಆದರೆ ನಮ್ಮನ್ನ ಪ್ರೀತಿಸಿದವನ ಸಹಾಯದಿಂದ ಅದೆಲ್ಲದರ ಮೇಲೆ ನಾವು ಪೂರ್ತಿ ಗೆಲ್ತಿದ್ದೀವಿ. ಯಾವುದೂ ನಮ್ಮನ್ನ ದೇವರ ಪ್ರೀತಿಯಿಂದ ದೂರ ಮಾಡಕ್ಕಾಗಲ್ಲ ಅನ್ನೋ ಪೂರ್ತಿ ನಂಬಿಕೆ ನನಗಿದೆ. ಸಾವಾಗ್ಲಿ ಬದುಕಾಗ್ಲಿ, ದೇವದೂತರಾಗ್ಲಿ ಸರ್ಕಾರಗಳಾಗ್ಲಿ, ಈಗಿರೋ ವಿಷಯಗಳಾಗ್ಲಿ ಮುಂದೆ ಬರೋ ವಿಷಯಗಳಾಗ್ಲಿ, ಶಕ್ತಿಗಳಾಗ್ಲಿ, ಎತ್ತರವಾಗ್ಲಿ ಆಳವಾಗ್ಲಿ, ಬೇರೆ ಯಾವ ಸೃಷ್ಟಿನೇ ಆಗ್ಲಿ, ನಮ್ಮ ಪ್ರಭು ಕ್ರಿಸ್ತ ಯೇಸುವಿನ ಮೂಲಕ ದೇವರು ತೋರಿಸೋ ಪ್ರೀತಿಯಿಂದ ನಮ್ಮನ್ನ ದೂರ ಮಾಡಕ್ಕಾಗಲ್ಲ.